ओमज्ञानतिमिरन्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्तवृंद। हरे कृष्णा 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 हरे हरे, हरे रामा राम रामा हरे हरे। हरे कृष्णा डियर डिवोटीज, ಹೋದ ಎಪಿಸೋಡಲ್ಲಿ ನಾವು ನೋಡಿದ್ವಿ ಹೇಗೆ ನರೋತ್ತಮ ದಾಸ್ ಠಾಕೂರ್ ಅವ್ರಿಗೆ ಶ್ರೀರಾಮಚಂದ್ರ ಕವಿರಾಜರು ಈ ಲೋಕವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆವತ್ತಿಂದ ಅವರು ತುಂಬಾ ಒಂದು ವಿರಹ ವೇದನೆಯಲ್ಲಿ ಹಗಲು ರಾತ್ರಿ ಅವರೊಂದು ಭಜನಾ ಸ್ಥಳೀಯಲ್ಲಿ ಹಾಡುಗಳು ಬರೀತಾರೆ, ಹೇಳ್ತಾರೆ, ಅಳ್ತಾರೆ. ತುಂಬಾ ಒಂದು ಆಳವಾದ ಒಂದು ವಿಪ್ರಲಂಬ ಭಾವಕ್ಕೆ ಹೋಗ್ಬಿಡ್ತಾರೆ. ಅವ್ರು ಕೇಳ್ತಾರೆ, ಗೌರಾಂಗ ಮಹಾಪ್ರಭು ಅನುಯಾಯಿಗಳು ಎಲ್ಲರೂ ಕೃಷ್ಣ ಪ್ರೇಮ ಪಡೆದಿರೋರು, ಅವ್ರ ಬಗ್ಗೆ ಕೇಳಿದರೆ ಕಲ್ಲುಗಳು ಕರಗಿ ಹೋಗ್ತವೆ. ಆದರೆ ನಾನು ಎಂಥ ಒಂದು ಪತಿತ ಅಂದರೆ ನಾನು ಅವ್ರನ್ನ ನೋಡಿಲ್ಲ, ಆ ಲೀಲೆಗಳನ್ನ ನಾನು ದರ್ಶನ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಇದು ನನ್ನ ಹೃದಯಕ್ಕೆ ತುಂಬ ನೋವು ಕೊಡ್ತಾ ಇದೆ. ಮತ್ತೆ ನರೋತ್ತಮರು ಹೇಳ್ತಾರೆ, ಓ ಪ್ರಭು ಸನಾತನ ರೂಪ ರಘುನಾಥ ಭೂಗರ್ಭ ಶ್ರೀಜೀವ ಲೋಕನಾಥ ಗೋಸ್ವಾಮಿ, ನೀವೆಲ್ಲರೂ ವೃಂದಾವನದಲ್ಲಿ ಎಷ್ಟು ಸುಂದರವಾದ ಲೀಲೆಗಳು ಮಾಡಿದ್ದೀರಿ, ಆದರೆ ಇವಾಗ ನೀವೆಲ್ಲರೂ ಭಗವಂತನ ಧಾಮಕ್ಕೆ ಹೋಗಿ ಸೇರಿದ್ದೀರಿ. ನೀವು ದೂರ ಆಗಿರೋದ್ರಿಂದ ಈ ಇಡೀ ಪ್ರಪಂಚ ಶೂನ್ಯ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಕಣ್ಣುಗಳಿಂದ ಅಷ್ಟು ಧಾರೆಗಳು ಸುರಿತಾ ಇರ್ತವೆ. ನರೋತ್ತಮರು ಹೇಳ್ತಾರೆ, ಯಾರ ಹತ್ರ ಹೋಗಿ ನನ್ನ ಒಂದು ನೋವನ್ನು ನಾನು ಹೇಳ್ಕೊಳ್ಳಿ, ನನ್ನ ಈ ಮುಖನ ಯಾರಿಗೆ ತೋರಿಸ್ಲಿ, ನಾನು ಈಗ ಒಂದು ಸತ್ತಿರೋ ಪ್ರಾಣಿ ಆಗಿದ್ದೀನಿ, ನನಗೆ ಒಂದು ದೊಡ್ಡ ಭಾಗ್ಯ ನನ್ನ ಜೀವನದಲ್ಲಿ ಶ್ರೀನಿವಾಸ ಆಚಾರ್ಯರ ಒಂದು ಸಾಂಗತ್ಯ ನನಗೆ ಸಿಕ್ಕಿತ್ತು, ಅವರ ಮಾತುಗಳು ನನ್ನ ಹೃದಯಕ್ಕೆ ಎಷ್ಟೋ ಒಂದು ಸಮಾಧಾನ ಕೊಡ್ತಾ ಇದ್ವು. ಆದರೆ ಅವ್ರು ಯಾವಾಗ ನನ್ನನ್ನು ಬಿಟ್ಟು ಹೋದರೋ ನನ್ನ ಈ ದುಸ್ಥಿತಿಗೆ ಒಂದು ಪರಿಹಾರನೇ ಇಲ್ಲದೆ ಆಗಿದೆ. ನನ್ನ ಪ್ರಾಣ ಸಮಾನವಾದ ರಾಮಚಂದ್ರ ಕವಿರಾಜರು ವಾಪಸ್ ಬಂದೇ ಇಲ್ಲ. ನನ್ನ ಹೃದಯ ನೋವಿಂದ ಕಂಪಿಸುತ್ತಾ ಇದೆ. ನಾನು ಯಾರಿಗೆ ಹೇಳ್ಕೊಳ್ಳಿ ನನ್ನ ಕತೆ? ಈಗ ನನ್ನ ಜೀವನದಲ್ಲಿ ಯಾವುದೇ ಒಂದು ಆಸೆ ಇಲ್ಲ. ನಾನು ಈ ವಿರಹ ಅನ್ನೋ ವಿಷವನ್ನು ಕುಡಿದ್ಬಿಟ್ಟಿದ್ದೀನಿ. ಆದರೆ ನನ್ನ ದೌರ್ಭಾಗ್ಯ ಏನಂದರೆ ನನಗೆ ಸಾವನ್ನೋದು ಬಂದಿಲ್ಲ, ಸಾವನ್ನೋದು ನನಗೆ ಬಂದಿಲ್ಲ ಅಂತ ಹೇಳಿ ಅಳ್ತಾರೆ. ಒಂದು ದಿವಸ ನರೋತ್ತಮರು ಅವರ ಎಲ್ಲ ಶಿಷ್ಯನರನ್ನು ಕರೆಸ್ತಾರೆ. ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಅವ್ರ ಸುತ್ತಲೂ ನರೋತ್ತಮರು ಎಲ್ಲರ ಮುಖಗಳನ್ನ ಕಣ್ಬಿಟ್ಟು ನೋಡ್ತಾರೆ, ತುಂಬ ಪ್ರೀತಿಯಿಂದ ಕರುಣೆಯಿಂದ ನೋಡ್ತಾ ಇರ್ತಾರೆ. ಯಾರೂ ಏನೂ ಮಾತಾಡಲ್ಲ. ಕೊನೆಗೆ ನರೋತ್ತಮರು ಹೇಳ್ತಾರೆ, ಈ ಶಿಥಿಲ ದೇಹನ ಇಟ್ಕೊಂಡು ನಾನಿನ್ನೂ ಎಷ್ಟು ದಿವಸ ಇರಲಿ ಅಂತ ಕೇಳ್ತಾರೆ. ಯಾರೂ ಅದಕ್ಕೆ ಏನೂ ಹೇಳಲ್ಲ. ಆದರೆ ನರೋತ್ತಮರು ಎಲ್ಲರನ್ನೂ ತುಂಬ ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಗಂಗಾನಾರಾಯಣರಿಗೆ ಮಾತ್ರ ಅವರ ಗುರುಗಳು ಈ ಥರ ಅವರ ಲೀಲೆಗಳನ್ನ ಸಮಾಪ್ತಿ ಮಾಡಿ ಹೋಗೋದು ಅವರಿಗೆ ಒಪ್ಪಿಗೆನೇ ಇಲ್ಲ. ಅದಕ್ಕೋಸ್ಕರ ಅವರು ಅರ್ಥ ಮಾಡಿಕೊಂಡಿರ್ತಾರೆ, ಠಾಕೂರ್ ಮಹಾಶಯರ ಈ ದುರ್ಬಲಕ್ಕೆ ಕಾರಣ ಬಂದು ಅವರ ಒಂದು ಆಧ್ಯಾತ್ಮಿಕ ವಿಪ್ರಲಂಬ ಭಾವ. ಆದರೂ ಅವರು ಸ್ವಲ್ಪ ಧೈರ್ಯ ಮಾಡಿಕೊಂಡು ಹೇಳ್ತಾರೆ, ಗುರುದೇವ, ನಮ್ಮೆಲ್ಲರಿಗೂ ತುಂಬ ಚಿಂತೆ ಆಗಿದೆ ನಿಮ್ಮ ಒಂದು ಈ ದೈಹಿಕ ಸ್ಥಿತಿ ಬಗ್ಗೆ. ದಯವಿಟ್ಟು ಸ್ವಲ್ಪ ದಿವಸಗಳಿಗಾಗಲಿ ನೀವು ಈ ಕತ್ತಲಾದ ಈ ಕಾಡನ್ನೆಲ್ಲ ಬಿಟ್ಟು ಹೊರಗಡೆ ಬನ್ನಿ. ನಾನು ನಿಮ್ಮನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಗಂಭೀಲಕ್ಕೆ. ಭಾಳ ಚೆನ್ನಾಗಿದೆ ಅಲ್ಲಿ, ಗಂಗಾ ನದಿಯ ದಡದಲ್ಲಿ ಇದೆ ನನ್ನ ಮನೆ. ಅಲ್ಲಿ ನೀವು ಪ್ರತಿದಿನ ಗಂಗಾ ಸ್ನಾನ ಮಾಡ್ಬೋದು, ಮತ್ತು ಬಿಸಿಲು ಕಾಯ್ಬೋದು. ನಿಮ್ಮ ದೈಹಿಕ ಸ್ಥಿತಿ ಎಷ್ಟೋ ಅಲ್ಲಿ ವಾಸಿ ಆಗ್ಬೋದು. ನನ್ನ ಹೆಂಡತಿ ನಿಮಗೆ ಒಳ್ಳೆ ಪ್ರಸಾದ ಮಾಡಿ ನಿಮಗೆ ಸ್ವಲ್ಪ ಶಕ್ತಿ ಬರೋಂಗೆ ನಾವು ಮಾಡ್ಬೋದು. ದಯವಿಟ್ಟು ನಾನು ಕೇಳಿದ್ದನ್ನು ನೀವು ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕಾಯ್ತಾರೆ. ಕೊನೆಗೆ ಠಾಕೂರ್ ಮಹಾಶಯ ಯೋಚನೆ ಮಾಡಿ ಮಾಡಿ ಕೊನೆಗೆ ಹೇಳ್ತಾರೆ, ಆಯಿತು ಬನ್ನಿ ಗಂಗಾ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಗಂಗಾನಾರಾಯಣಗೆ ಎಷ್ಟು ಒಂದು ಸಂತೋಷ ಆಗುತ್ತೆ ಅಂತ ಹೇಳಿದರೆ ಎಲ್ಲ ಶಿಷ್ಯನರು ಜೈ ಜೈ ಠಾಕೂರ್ ಮಹಾಶಯಕಿ ಜೈ ಅಂತ ಹೇಳ್ತಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಠಾಕೂರ್ ಮಹಾಶಯನ ತುಂಬ ಜೋಪಾನವಾಗಿ ಆ ಒಂದು ಭಜನ್ ಸ್ಥಳಿಯಿಂದ ಕೇಟೂರಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ದರ್ಶನ ಪಡೆದು ಶ್ರೀ ವಿಗ್ರಹಗಳ ದರ್ಶನ ಆದಮೇಲೆ ಅವರು ಭೂದೂರಿ ಅಂತ ಒಂದು ಊರಿಗೆ ಹೋಗ್ತಾರೆ. ಅದು ರಾಮಚಂದ್ರ ಕವಿರಾಜರ ಊರು. ಅಲ್ಲಿ ರಾಮಚಂದ್ರರ ಅಣ್ಣ ಗೋವಿಂದ ಕವಿರಾಜರು ಭೇಟಿ ಆಗ್ತಾರೆ. ಆದರೆ ಯಾರು ರಾಮಚಂದ್ರ ಅಂತ ಆ ಸುದ್ದಿನೇ ಎತ್ತಲ್ಲ. ಯಾಕೆಂದರೆ ಅವರ ಗುರುಗಳ ಆ ಸೂಕ್ಷ್ಮ ಸ್ಥಿತಿಯಲ್ಲಿ ಮತ್ತೆ ಏನಾಗ್ಬಿಡ್ತಾರೋ ಅಂತ ಹೇಳಿ ರಾಮಚಂದ್ರರ ಬಗ್ಗೆ ಅಲ್ಲಿ ಮಾತಾಡಲ್ಲ. ಮಾರನೇ ದಿವಸ ಬೆಳಗ್ಗೆ ಅಂದರೆ ಇಡೀ ರಾತ್ರಿ ಅವರು ಕೀರ್ತನೆ ಮಾಡ್ತಿರ್ತಾರೆ. ಮಾರನೇ ದಿವಸ ಬೆಳಗ್ಗೆ ಅವರು ಗಂಭೀಲಾಗೆ ಹೋಗ್ತಾರೆ. ಗಂಭೀಲದಲ್ಲಿ ಗಂಗಾನಾರಾಯಣನ ಮನೆಗೆ ಬಂದಿದ್ದ ತಕ್ಷಣ ಎಲ್ಲರೂ ಗಂಗಾದಡಕ್ಕೆ ನಡ್ಕೊಂಡು ಹೋಗ್ತಾರೆ, ನರೋತ್ತಮರು ಸಹ. ಅವರು ಆ ಹೊಳೆ ತುರ ಹೊಳಿತಾ ಇರುತ್ತೆ ಗಂಗಾ ನದಿ ನೀರು. ಆ ಸೂರ್ಯ ಕಿರಣಗಳಿಂದ ತುಂಬ ಸುಂದರವಾಗಿ ಕಾಣ್ತಾ ಇರ್ತಾರೆ. ನರೋತ್ತಮರು ಮತ್ತು ಅವರ ಶಿಷ್ಯನರು ನೀರಿನೊಳಗೆ ಪ್ರವೇಶ ಮಾಡ್ತಾರೆ. ಎಲ್ಲರಿಗೂ ತುಂಬ ಚಿಂತೆ ಆಯ್ತಲ್ಲ. ನರೋತ್ತಮರ ಆ ಒಂದು ಏಕಾಂತದಲ್ಲಿ ಅವರ ವಿಪ್ರಲಂಬ ಭಾವ ಮತ್ತು ಅವರ ದೈಹಿಕ ದುರ್ಬಲತೆ ಇವೆಲ್ಲ ನೋಡಿ ಇಲ್ಲಿ ಎಲ್ಲ ಶಿಷ್ಯರು ತುಂಬ ಖುಷಿ ಪಡ್ತಾರೆ. ನರೋತ್ತಮರು ನೀರೊಳಗೆ ಪ್ರವೇಶ ಮಾಡಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಎಲ್ಲರೂ ದಡಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಬಿಸಿಲು ಕಾಯ್ತಾರೆ ಮತ್ತು ಎಲ್ಲರೂ ಜಪ ಮಾಡ್ತಾ ಇರ್ತಾರೆ. ತುಂಬ ಮಧುರವಾಗಿ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ ಅವರ ಗುರುಗಳ ಜೊತೆ ಈ ಒಂದು ಅಮೂಲ್ಯ ಸಮಯಗಳನ್ನ ಕಳೆಯೋದು. ಸ್ವಲ್ಪ ಸಮಯ ಆದಮೇಲೆ ಠಾಕೂರ್ ಮಹಾಶಯರು ಅವರ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಅವ್ರ ಮುಖ ತುಂಬಾ ಗಂಭೀರವಾಗಿ ಆಗ್ಬಿಡುತ್ತೆ. ಗಂಗಾ ನದಿಯನ್ನು ದುರುಗುಟ್ಟಿ ನೋಡ್ತಾ ಇರ್ತಾರೆ. ಕಣ್ಣುಗಳಿಂದ ಗಂಗಾ ನದಿ ಪ್ರವಾಹ ಥರನೇ ಕಣ್ಣೀರು ಸುರಿಯುತ್ತಿರುತ್ತೆ. ಎಲ್ಲರಿಗೂ ಅನಿಸುತ್ತೆ ಅವರು ನಮ್ಮ ಜೊತೆ ಇದ್ದಾರೆ, ಬಟ್ ಆದರೆ ನಮ್ಮ ಅವರ ಬಾಹ್ಯದ ಒಂದು ಪ್ರಜ್ಞೆಯಲ್ಲಿ ಇಲ್ಲ, ಅವರು ಅಂತರಂಗವಾಗಿ ಉನ್ಮುಖರಾಗಿದ್ದಾರೆ. ಆಮೇಲೆ ಏನು ಹೇಳದೆ ನರೋತ್ತಮರು ಅಲ್ಲಿ ಮಲಗಿಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಶಿಷ್ಯರು ಹೆದರ್ಕೊಂಡು ಅವ್ರನ್ನ ಮಾತಾಡಿಸ್ತಾರೆ, ಆದರೆ ಅವರು ಸ್ಪಂದಿಸೋದೇ ಇಲ್ಲ. ಗಂಗಾನಾರಾಯಣರಿಗೆ ಸಿಡಿಲು ಹೊಡೆದಂತೆ ಆಗ್ಬಿಡುತ್ತೆ. ಏನು ಮಾಡೋದು ಅವ್ರಿಗೆ ಗೊತ್ತಾಗಲ್ಲ, ಯಾಕೆಂದರೆ ಅವರ ಗುರುಗಳ ಮುಖ ತುಂಬ ಪ್ರಶಾಂತವಾಗಿ ಇರುತ್ತೆ, ಆದರೆ ಇವರಿಗೆ ಅಷ್ಟೊಂದು ಆತಂಕ ಆಗ್ಬಿಡುತ್ತೆ. ಯಾಕೆಂದರೆ ನರೋತ್ತಮನ ಗಂಭೀರಕ್ಕೆ ಕರ್ಕೊಂಡು ಬಂದಿದ್ದೆ ಅವ್ರನ್ನ ವಾಸಿ ಮಾಡೋಣ ಅಂತ ಹೇಳಿ. ನೋಡಿದರೆ ಅವರು ದೇಹ ತ್ಯಾಗ ಮಾಡೋಕ್ಕೆ ಸಿದ್ಧವಾಗೋ ಥರ ಕಾಣ್ತಾ ಇರ್ತಾರೆ. ಎಲ್ಲ ಶಿಷ್ಯರು ಗುಂಪಾಗಿ ಸೇರಿಕೊಂಡು ಕೀರ್ತನೆ ಶುರು ಮಾಡ್ತಾರೆ. ಅವ್ರಿಗೆ ಏನು ಮಾಡೋದೋ ಗೊತ್ತಾಗಲ್ಲ. ನಿಸ್ಸಹಾಯಕವಾಗಿ ಭಗವಂತನ ಪ್ರಾರ್ಥಿಸ್ತಾರೆ. ಅವರ ಪ್ರಾಣ ಸಮಾನವಾದ ಠಾಕೂರ್ ಮಹಾಶಯರ ರಕ್ಷಣೆಗಾಗಿ ಠಾಕೂರ್ ಮಹಾಶಯರು ತುಂಬ ನಿಧಾನಕ್ಕೆ ಉಸಿರಾಡ್ತಾ ಇರ್ತಾರೆ. ಈ ಸ್ಥಿತಿಯನ್ನು ನೋಡಿ ಹಳ್ಳಿ ಜನರು ಎಲ್ಲರೂ ಬಂದುಬಿಡ್ತಾರೆ. ಗಂಗಾದಳಕ್ಕೆ ಬಂದು ಈ ಪ್ರಖ್ಯಾತಿಗೊಂಡ ಈ ಸಾಧುವಿನ ದರ್ಶನಕ್ಕಾಗಿ ಎಲ್ಲರೂ ಬರ್ತಾರೆ. ಎಲ್ಲ ಕಡೆ ಅಳೋ ಕೂಗುಗಳು ಮತ್ತು ಕೀರ್ತನೆ ಕೇಳಿಸ್ತಾ ಇರುತ್ತೆ. ಕೆಲವರು ಶಿಷ್ಯರು ಕೂತ್ಕೊಂಡು ತುಂಬ ತೀವ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಕೆಲವರು ಹಾರಗಳು ತಂದು ಹಾಕ್ತಾ ಇರ್ತಾರೆ. ಕೆಲವರು ನೀರು ತರ್ತಾರೆ ಗಂಗಾ ನದಿಯಿಂದ, ಅವ್ರ ಮೇಲೆ ಚಿಮ್ಮಿಸ್ತಾರೆ. ನರೋತ್ತಮರ ಸ್ಥಿತಿ ಸಾವು ಬದುಕು ಮಧ್ಯದಲ್ಲಿ ನೇತಾಡ್ತಾ ಇರುತ್ತೆ. ಅಳ್ತಾ ಅಳ್ತಾ ಶಿಷ್ಯನರು ಎಲ್ಲರೂ ಅವ್ರ ಸುತ್ತಲೂ ಕೂತ್ಕೊಳ್ತಾರೆ. ಕತ್ಲಾಗ್ತಾ ಇದ್ರೂ ಎಲ್ಲರೂ ಜೊತೆ ಕೂತ್ಕೊಂಡು ಹರಿನಾಮವನ್ನು ತುಂಬ ಮನಸ್ಸಿಟ್ಟು ಅಳ್ತಾ ಅಳ್ತಾ ಕೀರ್ತನೆ ಮಾಡ್ತಾ ಇರ್ತಾರೆ. ಮಾರನೇ ದಿವಸ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ. ಹಳ್ಳಿ ಜನ ಎಲ್ಲರೂ ಎದ್ದು ಅವರ ಕೆಲಸಗಳಲ್ಲಿ ತೊಡಗ್ತಾ ಇರ್ತಾರೆ. ಆದರೆ ನರೋತ್ತಮರ ಶಿಷ್ಯರು ಎಲ್ಲರೂ ಇಡೀ ರಾತ್ರಿ ಜಾಗರಣೆ ಮಾಡಿರ್ತಾರೆ. ನರೋತ್ತಮರ ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಆ ಇಡೀ ದಿನ ಮಧ್ಯಾಹ್ನ ಸಂಜೆ ತನಕನೂ ನೋಡ್ತಾ ಇರ್ತಾರೆ ಶಿಷ್ಯರು, ಯಾವುದೇ ಒಂದು ಬದಲಾವಣೆ ಆಗಿರಲ್ಲ. ಗಂಗಾನಾರಾಯಣರಂತೂ ಒಂದು ಪ್ರತಿಮೆ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅವರ ಗುರುಗಳನ್ನ ನೋಡ್ತಾರೆ, ನರೋತ್ತಮರ ಮುಖ ತುಂಬಾ ಪ್ರಶಾಂತವಾಗಿ ಸುಂದರವಾಗಿ ಕಾಣ್ತಾ ಇರುತ್ತೆ. ಆದರೆ ಗಂಗಾನಾರಾಯಣ ಹೃದಯ ಒಡೆದು ಹೋಗ್ತಾ ಇರುತ್ತೆ. ಅವ್ರು ನೆನೆಸ್ಕೊಳಕ್ಕೆ ಆಗಲ್ಲ. ಯಾರು ಅವರಿಗೆ ಪ್ರಾಣವನ್ನು ಕೊಟ್ಟರೋ, ಯಾರು ಭಕ್ತಿಯ ರುಚಿಯನ್ನು ತೋರಿಸ್ಕೊಟ್ರೋ, ಯಾರು ವೃಂದಾವನ ಗೋಸ್ವಾಮಿಗಳ ಒಂದು ಸಂದೇಶಗಳನ್ನ ಹಾಡುಗಳಲ್ಲಿ ಹೇಳಿಕೊಟ್ರೋ, ಯಾರು ಅವರಿಗೆ ಆಧ್ಯಾತ್ಮಿಕ ಜೀವನ ಅಂದರೆ ಏನು ಅಂತ ತೋರಿಸ್ಕೊಟ್ರೋ, ಇವಾಗ ಈ ಲೋಕವನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅನ್ನೋದನ್ನು ಗಂಗಾನಾರಾಯಣರು ಎಷ್ಟೋ ಅಮೂಲ್ಯವಾದ ನೆನಪುಗಳನ್ನ ಸ್ಮರಿಸ್ತಾ ಇರ್ತಾರೆ. ಇಷ್ಟು ಸತಿ ಅವ್ರ ಗುರುಗಳು ಎಷ್ಟೆಷ್ಟು ಒಳ್ಳೆ ಸಂದೇಶಗಳನ್ನ, ಸಲಹೆಗಳನ್ನ ಕೊಟ್ಟಿರ್ತಾರೆ, ಎಷ್ಟು ಭಾವಪರವಶ ಮಾಡೋ ಕೀರ್ತನೆಗಳನ್ನ ಎಲ್ಲರೂ ಒಟ್ಟಿಗೆ ಮಾಡಿದ್ದಿದ್ರು. ಹೇಗೆ ಯಾರಾದರೂ ಅವರ ವಿರಹದಲ್ಲಿ ಹೇಗೆ ಜೀವಿಸಲಿಕ್ಕೆ ಸಾಧ್ಯ? ಇನ್ನು ಮುಂದೆ ಯಾರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ? ಇನ್ನು ಮುಂದೆ ಯಾರು ಅವ್ರನ್ನ ರಕ್ಷಿಸ್ತಾರೆ? ಯಾರು ಅವ್ರ ಪ್ರಶ್ನೆಗಳನ್ನ ಉತ್ತರಿಸ್ತಾರೆ? ಈ ಮಧುರವಾದ ಧ್ವನಿ, ಅವರ ಗುರುಗಳ ಧ್ವನಿ ಇನ್ನು ಮುಂದೆ ಸಂಪೂರ್ಣವಾಗಿ ಮೌನ ಆಗೋಯ್ತಾ? ಶಾಶ್ವತವಾಗಿ ಮೌನ, ಅದನ್ನು ಹೇಗೆ ಸಹಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಗಂಗಾನಾರಾಯಣರು ನೆನೆಸ್ಕೊಳ್ತಾ ಇರ್ತಾರೆ. ಮೂರನೇ ದಿವಸನೂ ಅದೇ ಥರ ಆಗುತ್ತೆ. ಗಂಗಾನಾರಾಯಣರು ಆ ಒಂದು ಆ ದೃಶ್ಯನ ಅವರು ಸಹಿಸ್ಕೊಳಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಇನ್ನು ಸ್ವಲ್ಪ ದೂರ ಹೋಗ್ತಾರೆ, ಗಂಗಾದಳದಲ್ಲಿ ಅಲ್ಲಿ ಹೋಗಿ ಒಬ್ಬರೇ ಕೂತ್ಕೊಂಡ್ಬಿಡ್ತಾರೆ. ಗಂಗಾನಾರಾಯಣರು ತುಂಬಾ ಒಂಥರ ತಲೆಯೆಲ್ಲ ಕೆದರ್ಕೊಂಡು ಹೋಗಿರುತ್ತೆ, ಬಟ್ಟೆಯೆಲ್ಲ ತುಂಬ ಒದ್ದೆ ಆಗಿರುತ್ತೆ, ತುಂಬ ಆತಂಕದಿಂದ ಆ ಗಂಗಾ ನದಿ ಹರಿಯೋದನ್ನು ನೋಡ್ತಾ ಕೂತ್ಕೊಳ್ತಾರೆ. ಅವ್ರನ್ನ ಅವರೇ ದೂಷಿಸ್ಕೊಳ್ತಾ ಇರ್ತಾರೆ. ನಾನು ನನ್ನ ಗುರು ಸಹಾಯ ಮಾಡ್ತೀನಿ ಅಂತ ನೆನೆಸ್ಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಕೊನೆಗೆ ಅವ್ರನ್ನ ದೇಹ ತ್ಯಾಗ ಮಾಡೋಕ್ಕೆ ನಾನು ಸಿದ್ಧತೆಗಳು ಮಾಡಿದ್ದೀನಿ ಅಂತ ಅಳ್ತಾರೆ. ನನಗೆ ಒಪ್ಕೊಳ್ಳೋಕ್ಕೆ ಆಗಲ್ಲ, ಅವರಿಗೆ ಸಮಯ ಬಂದಿದೆ ಅವರು ಹೋಗಲಿಕ್ಕೆ ಅಂತ ಹೇಳಿ. ನನಗೆ ಅವ್ರು ಇಲ್ಲದೆ ಈ ಲೋಕನ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ನೋಡಿದರೆ ಹೋಗೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಗುರುದೇವರು. ಒಂದು ಶಿಷ್ಯನ ಕರ್ತವ್ಯ ಬಂದು ಗುರುಗಳ ಆಸೆಯನ್ನ ಈಡೇರಿಸೋದು. ಆದರೆ ಈ ಆಸೆಯನ್ನು ನಾನು ಹೇಗೆ ಈಡೇರಿಸಲಿ ಅಂತ ಹೇಳಿ, ಓ ಕೃಷ್ಣ ದಯವಿಟ್ಟು ನಮ್ಮ ಗುರುದೇವನ ಕರ್ಕೊಂಡು ಹೋಗ್ಬಿಡ್ಬೇಡ, ನಾವಿನ್ನೂ ಭಾಳ ಬಲಹೀನರಾಗಿದ್ದೀವಿ, ನಮಗೆ ರಕ್ಷಣೆನೇ ಇಲ್ಲ, ಅನಾಥರ ಮಾಡಬೇಡ ಕೃಷ್ಣ ನಮ್ಮನ್ನು, ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಠಾಕೂರ್ ಮಹಾಶಯನ ನಮ್ಮ ಜೊತೆ ಬಿಡು ಅಂತ ಕೇಳ್ಕೊಳ್ತಾ ಇರ್ತಾರೆ. ಈ ಥರ ತುಂಬ ಈ ದುಃಖದ ಸಾಗರದಲ್ಲಿ ಮುಳುಗ್ತಾ ಇರ್ತಾರೆ ಗಂಗಾನಾರಾಯಣರು. ಆವಾಗ ಅಲ್ಲಿ ಮೂರು ಜನ ಬ್ರಾಹ್ಮಣರು ಬರ್ತಾರೆ ಸ್ನಾನ ಮಾಡ್ಕೊಳ್ಳೋಕ್ಕೆ. ಅವರ ನೀರಿನ ಚೊಂಬುಗಳೆಲ್ಲ ಅಲ್ಲಿ ಇಟ್ಟು ಗಂಗಾನಾರಾಯಣ ನೋಡ್ತಾರೆ. ಗಂಗಾನಾರಾಯಣರು ಇವ್ರನ್ನ ಗುರುತಿಸ್ತಾರೆ. ಅವ್ರ ಎಲ್ಲರೂ ನರೋತ್ತಮರ ಸಿದ್ಧಾಂತಗಳು ಅವ್ರಿಗೆ ಯಾರಿಗೂ ಇಷ್ಟ ಇರಲ್ಲ. ಬ್ರಾಹ್ಮಣರು ಆವಾಗ ಹೇಳ್ತಾರೆ, ಈಗ ನೋಡಿದ್ರ ಏನಾಗುತ್ತೆ, ಒಂದು ಶೂದ್ರ ಹೋಗಿ ಬ್ರಾಹ್ಮಣರಿಗೆ ದೀಕ್ಷೆ ಕೊಟ್ಟರೆ ಅಂತ ಹೇಳಿ ಮಾಡಿರೋ ಪಾಪಗಳಿಗೆ ನಿಮ್ಮ ಗುರುಗೆ ಈ ಥರ ಆಗಿದೆ. ಅವರ ಜೀವ ಬಿಟ್ಟು ಹೋಗ್ತಾ ಇದೆ, ಗಂಟ್ಲಿಂದ ಒಂದು ಧ್ವನಿ ಹೊರಡ್ತಾ ಇಲ್ಲ ಈಗ.
ನಿನ್ನಂಥ ಬುದ್ಧಿವಂತ ಮನುಷ್ಯ ಯಾಕೆ ಅವರಿಂದ ಮೋಸ ಹೋಗಿದ್ರಿ? ಆಯಿತು, ಒಂದು ಹಳ್ಳಿಯವನು, ಏನು ಗೊತ್ತಿಲ್ಲದೆ ಇರೋನು, ಅಥವಾ ಒಂದು ಡಾಕು, ಇಂಥ ಜನ ಬೇಕಾದರೆ, ವೇದಶಾಸ್ತ್ರಗಳು ಏನು ಗೊತ್ತಿಲ್ಲ ಅವರಿಗೆ, ಅಂಥವ್ರು ಬೇಕಾದರೆ ಮೋಸ ಹೋಗ್ಬೋದು. ಆದರೆ ನೀವು ಎಲ್ಲ ವೇದಶಾಸ್ತ್ರಗಳನ್ನು ಓದಿ ಈ ಒಂದು ಶೂದ್ರನಿಗೆ ಶರಣಾಗಿದ್ದೀರಾ? ಇವ್ರು ಏನು ಮಾಡ್ತಾರೆ? ಹಗಲು ರಾತ್ರಿ ಬರೀ ಹಾಡು ಬರೆಯೋದು, ಅಳೋದು, ಹಾಡು ಬರೆಯೋದು, ಅಳೋದು, ಇಷ್ಟೊಂದೇ ಗೊತ್ತು. ಯಾವಾಗಲೂ ನನ್ನ ಇವರು ಹೋದರು, ಅವರು ಹೋದರು, ನನ್ನ ಸ್ನೇಹಿತರು ಹೋದರು, ಇದಾ ಇದಾ ಒಂದು ಗುರು ಮಾಡಬೇಕಾಗಿರೋ ವಿಷಯ. ನಿಜವಾದ ಬ್ರಾಹ್ಮಣ ಅನ್ನೋನು ಯಾವತ್ತೂ ಯಾವುದಕ್ಕೋಸ್ಕರನೂ ಶೋಕಿಸಲ್ಲ, ಗೊತ್ತಾ? ನಿನ್ನ ಆಚಾರ್ಯರು ಬ್ರಹ್ಮನ ಸ್ಮರಣೆ ಮಾಡಿ ಸಂತೋಷವಾಗಿ ಪ್ರಶಾಂತವಾಗಿ ಇರಬೇಕಾಗಿತ್ತು. ಇದರಲ್ಲೇ ಗೊತ್ತಾಯ್ತಾ ಅವರು ಎಂಥ ಗುರು ಅಂತ ಹೇಳಿ? ಗಂಗಾನಾರಾಯಣರು ಇದನ್ನು ಕೇಳಿ ಕಣ್ಣುಗಳು ಕಿವಿಗಳು ಮುಚ್ಕೊಂಡ್ಬಿಡ್ತಾರೆ. ಆದರೆ ಈ ಕಠೋರ ಶಬ್ದಗಳು ಅವರ ಹೃದಯನ ಒಂದು ಈ ವಿಷ ಹಚ್ಚಿರೋ ಬಾಣಗಳ ಥರ ಅವರ ಹೃದಯನ ಗಾಯ ಮಾಡಿಬಿಟ್ಟಿರ್ತವೆ. ಅವರಿಗೆ ಒಂದು ಕೋಪ ಬರುತ್ತೆ ಅಂತ ಹೇಳಿದರೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆದರೂ ಎಷ್ಟೋ ನಿಯಂತ್ರಿಸ್ಕೊಳ್ತಾರೆ ಅವ್ರನ್ನ. ಅವ್ರು ಎದ್ದು ಆ ಒಂದು ಅಪರಾಧಿಗಳಿಂದ ದೂರ ಹೋಗೋಕ್ಕೆ ಎದ್ದು ನಿಂತ್ಕೊಳ್ತಾರೆ. ಆದರೂ ಅವ್ರಿಗೆ ತಟ್ಕೊಳಕ್ಕಾಗಲ್ಲ, ಹೇಳ್ಬಿಡ್ತಾರೆ. ಎಂಥ ಒಂದು ಕಠೋರ ಶಬ್ದಗಳು! ಅನ್ಯಾಯವಾಗಿ ನೀವು ಮಾತಾಡಿದ್ದೀರಾ ಅಂತ ಹೇಳ್ತಾರೆ. ಇದು ನನ್ನ ಕಿವಿಗಳನ್ನ ಹೇಗೆ ಕಬ್ಬಿಣವನ್ನು ಕರಗಿಸಿ ನನ್ನ ಕಿವಿಗಳಲ್ಲಿ ಸುರಿದಂಗೆ ನೀವು ಮಾಡಿದ್ದೀರಾ? ಸಾಧಾರಣ ಜನರಿಗೆ ಭಕ್ತಿಯ ಪರಾಕಾಷ್ಠೆಯಾದ ವಿಪ್ರಲಂಬ ಭಾವದ ಬಗ್ಗೆ ಅರ್ಥನೇ ಆಗಲ್ಲ. ಅದು ಕೇವಲ ಶುದ್ಧ ಭಕ್ತರಾದ ಠಾಕೂರ್ ಮಹಾಶಯರ ಅಂಥವರೇ ಅನುಭವಿಸ್ತಾರೆ. ನೀವು ಹೊರಗಡೆ ನೋಡ್ತೀರಾ, ಹೊರಗಡೆ ಅವರು ಅಳೋದನ್ನು ನೋಡಿ ನೀವು ಆ ಭಕ್ತಿಯ ಪರಾಕಾಷ್ಠೆಯನ್ನು ಒಂದು ಜೀವ ಭಗವಂತನಿಗಾಗಿ ಹಂಬಲಿಸೋದನ್ನು ನೀವು ಮಾಮೂಲಿ ಗೋಳು ಒಯ್ಕೊಳ್ಳೋದು ಅಂತ ನಿಮಗೆ ಕಾಣಿಸ್ಬೋದು. ಯಾರು ಕೃಷ್ಣನ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಈ ಭಾವನೆಗಳೆಲ್ಲ ಅರ್ಥ ಆಗುತ್ತೆ. ಕೃಷ್ಣ ಎಷ್ಟು ಆಕರ್ಷಕ ಅಂದರೆ, ಕೃಷ್ಣನ ಪ್ರೀತಿಸೋನು ಅವನ ವಿಯೋಗ ತಟ್ಕೊಳ್ಳೋಕ್ಕೆ ಆಗಲ್ಲ. ಈ ಒಂದು ಆ ವಿಯೋಗ ಅನ್ನೋದು ಹೊರಗಡೆ ನೋಡೋಕ್ಕೆ ತುಂಬ ದುಃಖಕರವಾಗಿ ಕಾಣಿಸುತ್ತೆ. ಆದರೆ ಅಂತರಂಗದಲ್ಲಿ ಅದು ನಿನ್ನ ಭಗವಂತನ ಹತ್ರ ಸೇರಿಸ್ಬಿಡುತ್ತೆ. ಅದೇ ಆ ವಿಪ್ರಲಂಬ ಭಾವದ ಮಹತ್ವ. ಇದು ಒಂದು ಶುದ್ಧ ಭಕ್ತಿಯ ಸ್ಥಿತಿ. ಭಕ್ತರು ಇದಕ್ಕೋಸ್ಕರ ಕಾತರರಾಗ್ತಾರೆ, ಈ ಒಂದು ಭಾವ ಬರಲಿ ಅಂತ ಹೇಳಿ. ಆದರೆ ಪಂಡಿತರು ಇವೆಲ್ಲ ಒಪ್ಕೊಳ್ಳಲ್ಲ. ಗಂಗಾನಾರಾಯಣರು ಅವ್ರಿಗೆ ಅರ್ಥ ಆಗುತ್ತೆ ಇಂಥವ್ರಿಗೆ ಇವೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಆದರೆ ಅವ್ರಿಗೆ ಗೊತ್ತಾಗುತ್ತೆ ಅವರು ಈಗ ಮಾಡ್ತಾ ಇರೋ ಅಪರಾಧ ನಿಜವಾಗಲೂ ಅವರು ನೇಣ ಹಾಕ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಅವ್ರಿಗೆ ಅವ್ರ ಮೇಲೆ ಕರುಣೆ ಬರುತ್ತೆ. ಅವ್ರಿಗೆ ಸ್ವಲ್ಪನೂ ಒಂದು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಒಂಚೂರು ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾರೆ. ಅವರು ಕೇವಲ ಶುಷ್ಕ ಒಂದು ಶುಷ್ಕ ಜ್ಞಾನ, ಮತ್ತು ಭಗವಂತ ಶ್ರೀಕೃಷ್ಣನ ಬಗ್ಗೆ ಅವರ ಸಂಬಂಧದ ಬಗ್ಗೆ ಏನು ಅವ್ರಿಗೆ ಅರ್ಥ ಆಗ್ತಾ ಇಲ್ಲಲ್ಲ. ಈ ಇಡೀ ಜೀವನದಲ್ಲಿ ಅವರು ವೈಷ್ಣವರನ್ನ ಟೀಕ್ಸೋದೇ ಅವರ ಧ್ಯೇಯ ಆಗಿಬಿಟ್ಟಿದೆ. ಅವ್ರು ಎಷ್ಟು ಒಂದು ದುರದೃಷ್ಟವಂತರು ಅಂತ ನೆನೆಸ್ಕೊಳ್ತಾರೆ. ಅವರಿಂದ ಎದ್ದು ತಿರುಗಿ ವಾಪಸ್ ಹೋಗ್ತಾ ಗಂಗಾ ನಾರಾಯಣರು ತಟ್ಕೊಳಕ್ಕಾಗದೆ ಮತ್ತೆ ತಿರುಗಿ ಅವ್ರ ಹತ್ರ ಹೇಳ್ತಾರೆ, ನೀವು ಠಾಕೂರ್ ಮಹಾಶಯನ ಒಪ್ಪಬೋದು ಅಥವಾ ಒಪ್ಪದೇ ಇರ್ಬೋದು, ಆದರೆ ಅವರ ಒಂದು ಮಹತ್ವ ಈ ಒಂದು ಹಿಮಾಲಯ ಬೆಟ್ಟಗಳು ಇರೋ ತನಕ, ಈ ಗಂಗಾ ನದಿ ಹರಿಯೋ ತನಕ, ಸಾಗರದ ಅಲೆಗಳು ಒಡೆಯೋ ತನಕ, ಯಾವಾಗಲೂ ಇಡೀ ಪ್ರಪಂಚದಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಗಂಗಾ ನಾರಾಯಣರು ಓಡೋಗ್ತಾರೆ, ನರೋತ್ತಮರ ಹತ್ರ ಹೋದಾಗ ಅವರಿಗೆ ತುಂಬ ಹೆದರಿಕೆಯಿಂದ ಹೃದಯ ಕಂಪಿಸುತ್ತೆ. ಎಲ್ಲ ಭಕ್ತರು ಇವಾಗ ನಿಂತ್ಕೊಂಡಿರ್ತಾರೆ, ನಿಂತ್ಕೊಂಡು ಠಾಕೂರ್ ಮಹಾಶಯರ ದೇಹ ಸುತ್ತಲೂ ಕೀರ್ತನೆ ಇನ್ನೂ ಜೋರು ಜೋರು ಆಗ್ತಾ ಇರುತ್ತೆ, ಭಕ್ತರು ಇನ್ನೂ ಜೋರಾಗಿ ಅಳ್ತಾ ಇರ್ತಾರೆ. ಅವ್ರಿಗೆ ಗಂಗಾನಾರಾಯಣಗೆ ಉಸಿರೆ ನಿಂತ್ಬಿಡುತ್ತೇನೋ ಅಂತ ಹೆದರಿಕೆ ಆಗಿತ್ತು. ಓಡೋಗಿ ಠಾಕೂರ್ ಮಹಾಶಯ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಇವಾಗ ನೋಡಿದರೆ ಠಾಕೂರ್ ಮಹಾಶಯರು ಉಸಿರಾಡ್ತಾನೆ ಇರಲ್ಲ, ಗಂಗಾ ನಾರಾಯಣರು ಜೋರು ಜೋರಾಗಿ ಅಳ್ತಾರೆ. ಈ ಅಪರಾಧ ಮಾಡಿರೋ ಬ್ರಾಹ್ಮಣರು ಹತ್ರ ಬಂದು ನೋಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಆವಾಗ ಗಂಗಾ ನಾರಾಯಣರು ತನ್ನ ಗುರುಗಳ ಪಾದವನ್ನು ಗಟ್ಟಿಯಾಗಿ ಇಟ್ಕೊಂಡು ಆಳ್ತಾರೆ, ಠಾಕೂರ್ ಮಹಾಶಯ ವಾಪಸ್ ಬನ್ನಿ, ನಮಗೆ ನೀವು ಬೇಕು, ಈ ಮೂರ್ಖ ಬ್ರಾಹ್ಮಣರು ಅವ್ರು ಹೇಗೆ, ನೀವಿರಬೇಕಾದ್ರೇ ಹೀಗೆ ಮಾಡಿದರೆ, ನೀವು ಹೋದರೆ ಅವ್ರು ಇನ್ನು ಏನೇನು ಮಾತಾಡ್ಬೋದು ನಿಮ್ಮ ಬಗ್ಗೆ, ನೀವು ಎಷ್ಟೆಷ್ಟೋ ಪತಿತರನ್ನ ಪಾವನರನ್ನ ಮಾಡಿದ್ದೀರಿ, ಆದರೆ ಈ ಬ್ರಾಹ್ಮಣರು ನಿಮ್ಮನ್ನು ತೆಗಳ್ತಾ ಇದ್ದಾರೆ. ನೀವು ಇವಾಗ ನಿಮ್ಮ ಪ್ರಾಣವನ್ನು ಬಿಟ್ಟರೆ ಅವರು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡುತ್ತೆ, ದಯವಿಟ್ಟು ನಿಮ್ಮ ಕರುಣೆಯನ್ನು ಈ ಬ್ರಾಹ್ಮಣರ ಮೇಲೆ ತೋರಿಸಿ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡ್ರಿ ಅಂತ ಕೇಳ್ತಾರೆ. ಗುರುವಿನ ಪಾದಗಳು ಇನ್ನೂ ಗಟ್ಟಿಯಾಗಿ ಇಟ್ಕೊಂಡಿದ್ದಾಗ ನರೋತ್ತಮರ ದೇಹ ನಡುಗಕ್ಕೆ ಶುರು ಆಗುತ್ತೆ. ಗಂಗಾ ನಾರಾಯಣರಿಗೆ ನಂಬಕ್ಕೆ ಆಗಲ್ಲ, ಕೂತ್ಕೊಂಡು ನೋಡ್ತಾರೆ, ನರೋತ್ತಮರು ಮತ್ತೆ ಉಸಿರಾಡೋಕ್ಕೆ ಶುರು ಮಾಡ್ತಾರೆ. ಅವರ ದೇಹದ ಕಾಂತಿ ಬಂಗಾರದ ಕಾಂತಿ ಹೆಚ್ಚಾಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಅವರ ದೇಹದ ಮೇಲೆ ಒಂದು ಜನವರ ಕಾಣಿಸುತ್ತೆ, ಬಂಗಾರದ ಜನವರ ಪ್ರಕಟ ಆಗುತ್ತೆ. ಎಲ್ಲರೂ ಅದನ್ನು ನೋಡಿ ತುಂಬ ಆಶ್ಚರ್ಯಪಡ್ತಾರೆ. ಆಮೇಲೆ ನರೋತ್ತಮರು ತನ್ನ ಕಣ್ಣುಗಳನ್ನ ಬಿಡ್ತಾರೆ. ಬಂದಿರೋರು ಎಲ್ಲರೂ ಸುತ್ತಲೂ ಕೂಗ್ತಾರೆ, ರಾಧಾ ಕೃಷ್ಣ ಶ್ರೀ ಚೈತನ್ಯ ಶ್ರೀಕೃಷ್ಣ ಚೈತನ್ಯ ಅಂತ ಜೋರು ಜೋರಾಗಿ. ಠಾಕೂರ್ ಮಹಾಶಯರು ಅವರ ಕೈ ಎತ್ತಿ ಗಂಗಾ ನಾರಾಯಣನ ಹತ್ರ ಬಾ ಅಂತ ಕರೀತಾರೆ. ಗಂಗಾ ನಾರಾಯಣರು ಹತ್ರ ಹೋಗಿ ನರೋತ್ತಮರ ಕತ್ತಿನ ಹಿಡಿದು ನಿಧಾನಕ್ಕೆ ಅವ್ರನ್ನ ಎಬ್ಬಿಸ್ತಾರೆ. ನರೋತ್ತಮರು ಎದ್ದು ಮುಗುಳ್ ನಗು ನಗ್ತಾ ಎಲ್ಲ ಭಕ್ತರನ್ನು ನೋಡ್ತಾರೆ ತುಂಬ ಪ್ರೀತಿಯಿಂದ. ಈ ಒಂದು ಪವಾಡವನ್ನು ನೋಡಿ ಜನರು ಹುಚ್ಚರಾಗ್ಬಿಡ್ತಾರೆ, ಭಾವ ಪರವಶಕ್ಕೆ ಒಳಗಾಗ್ತಾರೆ. ಭಾಳ ಜನ ಅಳ್ತಾರೆ, ಕೆಲವರು ನೃತ್ಯ ಮಾಡ್ತಾರೆ, ಕೆಲವರು ಹಾಡ್ತಾರೆ, ಕೆಲವರು ನಗ್ತಾರೆ. ಎಲ್ಲರೂ ಜಯ 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 ನರೋತ್ತಮ ಠಾಕೂರ್ ಮಹಾಶಯಕಿ ಜಯ ಅಂತ ಹೇಳ್ತಾರೆ. ಈ ಒಂದು ಬ್ರಾಹ್ಮಣರು ತುಂಬ ಆಶ್ಚರ್ಯಚಕಿತವಾಗಿ ನೋಡ್ತಾರೆ ಈ ಅದ್ಭುತವನ್ನು. ಕೆಲವು ನಿಮಿಷಗಳಾದಮೇಲೆ ನರೋತ್ತಮರು ಎದ್ದು ನಿಂತ್ಕೊಂಡು ನಿಧಾನಕ್ಕೆ ಗಂಗೆ ಹತ್ರ ಹೋಗಿ ಸ್ನಾನ ಮಾಡ್ತಾರೆ. ಖುಷಿಯಿಂದ ಕುಣಿತಾ ಅವರು ಶಿಷ್ಯರು ಎಲ್ಲರೂ ಜೊತೆ ಹೋಗ್ತಾರೆ. ಆಮೇಲೆ ನಿಧಾನಕ್ಕೆ ನಡ್ಕೊಂಡು ಗಂಗಾನಾರಾಯಣ ಮನೆಗೆ ಹೋಗ್ತಾರೆ. ಎಲ್ಲ ಭಕ್ತರು ಕೀರ್ತನೆ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಹೋಗ್ತಾರೆ. ಗಂಗಾನಾರಾಯಣರ ಮನೆಯಲ್ಲಿ ಹೆಂಗಸರೆಲ್ಲರಿಗೂ ಈ ಅದ್ಭುತನ ನೋಡಿ ಅವ್ರಿಗೆ ನಂಬಕ್ಕೆ ಆಗಲ್ಲ, ಸ್ತಬ್ಧರಾಗ್ಬಿಡ್ತಾರೆ. ನರೋತ್ತಮ ಅವರು ನಗ್ತಾ ಅವ್ರ ಹತ್ರ ಹೇಳ್ತಾರೆ, ನನಗೆ ತುಂಬ ಹಸಿವಾಗಿದೆ, ಏನಾದರೂ ಪ್ರಸಾದ ಮಾಡಿಕೊಡ್ತೀರಾ ಅಂತ ಹೇಳಿ. ಇದನ್ನು ಕೇಳಿ ಹೆಂಗಸರು ಖುಷಿಯಿಂದ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಪ್ರಸಾದ ಪಡೀತಾರೆ. ಗಂಗಾನಾರಾಯಣರು ನೋಡ್ತಾರೆ ಹೊರಗಡೆ ಒಂದು ಗುಂಪು ಸೇರಿರುತ್ತೆ, ಯಾರು ಅಂತ ನೋಡೋಕ್ಕೆ ಹೋದಾಗ ಅದು ಆ ಬ್ರಾಹ್ಮಣರ ಗುಂಪು. ಠಾಕೂರ್ ಮಹಾಶಯರ ವಿರೋಧಿಗಳು. ಆದರೆ ಆ ಬ್ರಾಹ್ಮಣ ಪಂಡಿತರು ಎಲ್ಲರೂ ಬಂದು ಗಂಗಾನಾರಾಯಣ ಪಾದಕ್ಕೆ ಬೀಳ್ತಾರೆ. ನೀವು ನಮ್ಮ ಹಳ್ಳಿಯವರೇ ಅಲ್ವಾ, ನಾವು ನಿಮ್ಮ ಕುಟುಂಬಸ್ಥರ ಆಗಿದ್ದ ಥರ ತಾನೆ, ದಯವಿಟ್ಟು ನಾವು ಮಾಡಿರೋ ಅಪರಾಧಗಳನ್ನ ಕ್ಷಮಿಸಿ, ಠಾಕೂರ್ ಮಹಾಶಯರು ನಿಜವಾದ ಬ್ರಾಹ್ಮಣರು ಅಂತ ಭಗವಂತನೇ ತೋರಿಸ್ಕೊಟ್ಬಿಟ್ಟಿದ್ದಾನೆ ನಮಗೆ. ಭಗವಂತನ ಕರುಣೆ ಪಡೆದಿರೋದವರು. ಆದರೆ ನಾವು ಅವರಿಗೆ ತುಂಬಾ ಅನ್ಯಾಯ ಮಾಡಿದ್ವಿ, ನಮಗೆ ಅವರ ಪಾದಗಳ ಶರಣು ತಗೊಳ್ಳೋದಕ್ಕಂತಲೂ ಬೇರೆ ಗತಿ ಇಲ್ಲ, ದಯವಿಟ್ಟು ಅವರು ನಮ್ಮ ಮೇಲೆ ಕೃಪೆ ತೋರಂಗೆ ಮಾಡಿ ಅಂತ ಹೇಳ್ತಾರೆ. ಗಂಗಾನಾರಾಯಣಿಗೆ ತುಂಬ ಖುಷಿಯಾಗುತ್ತೆ. ಆ ಪಂಡಿತರನ್ನೆಲ್ಲರನ್ನೂ ಕರ್ಕೊಂಡು ಹೋಗಿ ಠಾಕೂರ್ ಮಹಾಶಯಗೆ ಪರಿಚಯ ಮಾಡ್ತಾರೆ. ಇವರಿಗೆ ನಿಮ್ಮ ಕರುಣೆ ಬೇಕಂತೆ ಗುರುದೇವ ಅಂತ ಹೇಳ್ತಾರೆ. ಬ್ರಾಹ್ಮಣರೆಲ್ಲರೂ ಠಾಕೂರ್ ಮಹಾಶಯಗೆ ದೀರ್ಘದಂಡ ನಮಸ್ಕಾರಗಳು ಮಾಡ್ತಾರೆ. ಠಾಕೂರ್ ಮಹಾಶಯರವರು ಎಲ್ಲರನ್ನೂ ಎದ್ದು ನಿಂತ್ಕೊಳ್ಳಿ ಅಂತ ಹೇಳಿ ಒಬ್ಬರನ್ನೊಬ್ಬರನ್ನು ಆ ಒಂದು ಪಂಡಿತರನ್ನ ಅವರು ಗಟ್ಟಿಯಾಗಿ ಅಪ್ಕೊಳ್ತಾರೆ. ನರೋತ್ತಮರವರೆಲ್ಲರಿಗೂ ಹೇಳ್ತಾರೆ, ಇನ್ನು ಕೆಲವು ದಿವಸಗಳಲ್ಲಿ ನಾನು ವಾಪಸ್ ಖೇಟೂರಿಗೆ ಹೋಗ್ತೀನಿ, ನೀವು ನಮ್ಮ ಜೊತೆ ಬರಬೇಕು ಆಯಿತಾ, ನೀವು ಗೌರಾಂಗ ಮಹಾಪ್ರಭುಗಳ ದರ್ಶನ ಪಡಿಬೇಕು, ಮತ್ತು ಗಂಗಾನಾರಾಯಣರ ಹತ್ರ ನೀವು ಭಕ್ತಿಶಾಸ್ತ್ರಗಳನ್ನ ಕಲಿಬೇಕು ಅಂತ ಹೇಳ್ತಾರೆ. ಆ ಪಂಡಿತರು ಹೇಳ್ತಾರೆ, ಠಾಕೂರ್ ಮಹಾಶಯ ನೀವು ಎಷ್ಟು ಕೃಪಾಳು, ನಿಮ್ಮ ಒಂದು ಈ ಕೃಪೆ ನಮ್ಮಂಥ ಪಾಷಾಣ ಹೃದಯಗಳನ್ನು ಕರಗಿಸ್ತಾ ಇದೆ, ನಿಮ್ಮನ್ನು ಯಾರು ದ್ವೇಷಿಸಲಿಕ್ಕೆ ಸಾಧ್ಯ, ಖಂಡಿತವಾಗಲೂ ನಾವು ಬರ್ತೀವಿ ಖೇಟೂರಿಗೆ ಅಂತ ಹೇಳ್ತಾರೆ. ಸ್ವಲ್ಪ ದಿವಸಗಳಾದಮೇಲೆ ನರೋತ್ತಮರು ಮತ್ತು ಅವರ ಶಿಷ್ಯರು ವಾಪಸ್ ಖೇಟೂರಿಗೆ ಹೋಗ್ತಾರೆ. ಈ ಗಂಭೀರ ಬ್ರಾಹ್ಮಣರ ಗುಂಪುನೂ ಅವ್ರ ಜೊತೆ ಹೋಗುತ್ತೆ. ಆ ಪಂಡಿತರೆಲ್ಲ ಖೇಟೂರಿಯಲ್ಲಿ ಇದ್ದು ವೈಷ್ಣವ ಸಿದ್ಧಾಂತಗಳನ್ನ ಗಂಗಾನಾರಾಯಣರ ಹತ್ರ ಕಲಿತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಿವೋಟೀಸ್. ಹರೇ ಕೃಷ್ಣ. ಠಾಕೂರ್ ಮಹಾಶಯ ಕೀ ಜಯ. ಗಂಗಾ ಮಾತಾ ಕೀ ಜಯ. ಗಂಗಾ ನಾರಾಯಣ ಚಕ್ರವರ್ತಿ ಕೀ ಜಯ್. ನಿತಾಯ ಕೋರ್ ಪ್ರೇಮಾನಂದೇ ಹರಿ ಹರಿ ಬೋಲ್.